ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ 4ನೇ ಪತ್ರಿಕೆಯ 4ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ಮಹೇಶ್ ಸಿವಿ. ಈಗ ಕೇಳೋಣ 2ನೇ ಸಂಚಿಕೆ.
ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ 5ನೇ ಸೆಮಿಸ್ಟರ್ನ 4ನೇ ಪತ್ರಿಕೆಯಾದಂಥ ಬ್ಯಾಂಕಿಂಗ್ ಥಿಯರಿ ಅಂಡ್ ಪಾಲಿಸಿ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ನಾವು 4ನೇ ಘಟಕವಾಗಿರ್ತಕ್ಕಂತಹ ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಏನು ನಾವು ಇಂದಿನ ತರಗತಿಯಲ್ಲಿ ಕೇಂದ್ರ ಬ್ಯಾಂಕು, ಆ ಒಂದು ಕೇಂದ್ರ ಬ್ಯಾಂಕಿನ ಸ್ವರೂಪ ಅಂತಕ್ಕಂಥದ್ದು ಮತ್ತು ಆ ಒಂದು ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಏನೇನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ. ತದನಂತರ ನಾವು ಈ ಹಿಂದಿನ ತರಗತಿಯಲ್ಲಿ ನಾವು ಉದ್ದರಿ ನಿಯಂತ್ರಣ, ಪತ್ತು ನಿಯಂತ್ರಣ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಉದ್ದರಿ ನಿಯಂತ್ರಣ, ಕ್ರೆಡಿಟ್ ಕಂಟ್ರೋಲ್ ಅಂತೇಳಿ. ಪತ್ತು ನಿಯಂತ್ರಣವು ಕೇಂದ್ರ ಬ್ಯಾಂಕಿನ ಒಂದು ಪ್ರಮುಖ ಕಾರ್ಯವಾಗಿದೆ ಅಂತೇಳಿ. ಪತ್ತು ನಿಯಂತ್ರಣವು ಕೇಂದ್ರ ಬ್ಯಾಂಕಿನ ಒಂದು ಪ್ರಮುಖ ಕಾರ್ಯವಾಗಿದೆ. ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಉದ್ದರಿ ಹಣವನ್ನು ನಿಯಂತ್ರಿಸುವ ಕೇಂದ್ರ ಬ್ಯಾಂಕಿನ ಕಾರ್ಯವನ್ನು ಪತ್ತು ನಿಯಂತ್ರಣ ಅಂತೇಳಿ ಕರೆಯಲಾಗ್ತದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಉದ್ದರಿ ಹಣವನ್ನು ನಿಯಂತ್ರಿಸುವ ಈ ಒಂದು ಕೇಂದ್ರ ಬ್ಯಾಂಕಿನ ಕಾರ್ಯವನ್ನು ಪತ್ತು ನಿಯಂತ್ರಣ ಅಂತೇಳಿ ಕರೆಯಲಾಗ್ತದೆ. ಅಧಿಕ ಲಾಭ ಗಳಿಕೆಯನ್ನು ಗುರಿಯಾಗಿರಿಸಿಕೊಂಡು ವಾಣಿಜ್ಯ ಬ್ಯಾಂಕುಗಳು ಹೆಚ್ಚಿನ ಮೊತ್ತದ ಉದ್ದರಿ ಹಣವನ್ನು ಸೃಷ್ಟಿಸಿ ಸಾಲವನ್ನು ನೀಡುತ್ತಾ ಹೋಗಬಹುದು ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಏನು ಅಧಿಕ ಲಾಭ ಗಳಿಕೆಯನ್ನು ಗುರಿಯಾಗಿರಿಸಿಕೊಂಡು ವಾಣಿಜ್ಯ ಬ್ಯಾಂಕುಗಳು ಹೆಚ್ಚಿನ ಮೊತ್ತದ ಉದ್ದರಿ ಹಣವನ್ನು ಸೃಷ್ಟಿಸಿ ಸಾಲವನ್ನು ನೀಡುತ್ತಾ ಹೋಗಬಹುದು. ಇದರ ಪರಿಣಾಮದಿಂದ ಹಣದ ಪೂರೈಕೆಯ ಹೆಚ್ಚಳವಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಇದು ಆರ್ಥಿಕ ಪ್ರಗತಿಗೆ ತುಂಬ ಅಪಾಯಕಾರಿಯಾದ ಒಂದು ಸಂಗತಿಯಾಗಿರ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಆದ್ದರಿಂದ ಬೆಲೆಗಳ ಸ್ಥಿಮಿತತೆಯನ್ನು ಸಾಧಿಸುವ ಸಲುವಾಗಿ ಕೇಂದ್ರ ಬ್ಯಾಂಕು ಸಾಲ ಹಣದ ಗಾತ್ರವನ್ನು ನಿಯಂತ್ರಿಸುತ್ತದೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಏನು ಆ ಒಂದು ವಾಣಿಜ್ಯ ಬ್ಯಾಂಕುಗಳು ಒಂದು ಲಾಭದ ಗುರಿಯನ್ನು ಇಟ್ಟುಕೊಂಡು ಆ ಒಂದು ಯಥೇಚ್ಛವಾಗಿರ್ತಕ್ಕಂತಹ ಉದ್ದರಿ ಹಣವನ್ನು ಸೃಷ್ಟಿಸಿ ಸಾಲವನ್ನು ನೀಡುತ್ತಾ ಹೋಗ್ತಾ ಇರಬಹುದು. ಅಂತಹ ಒಂದು ಸಂದರ್ಭದಲ್ಲಿ ಇದರ ಒಂದು ಪರಿಣಾಮವಾಗಿ ಹಣದ ಪೂರೈಕೆಯ ಹೆಚ್ಚಳ ಅಂತಕ್ಕಂಥದ್ದು ಹೆಚ್ಚಾದಂತೆ ಆ ಒಂದು ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ತುಂಬ ಅಪಾಯಕಾರಿಯಾಗ್ತದೆ. ಯಾಕೆ ಅಪಾಯಕಾರಿಯಾಗ್ತದೆ ಅಂತಂದರೆ ಏನಂದರೆ ಹಣದ ಪೂರೈಕೆ ಅಂತಕ್ಕಂಥದ್ದು ಜಾಸ್ತಿ ಆದಂತೆ, ಜನರ ಬಳಿ ಹಣದ ಪೂರೈಕೆ ಅಂತಕ್ಕಂಥದ್ದು ಜಾಸ್ತಿ ಆದಂತೆ ಬೆಲೆಗಳ ಮಟ್ಟ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಬೆಲೆಗಳ ಮಟ್ಟ ಅಂತಕ್ಕಂಥದ್ದು ಹೆಚ್ಚಾದಂಥ ಸಂದರ್ಭದಲ್ಲಿ ಆರ್ಥಿಕ ಪ್ರಗತಿಗೆ ತುಂಬ ಅಪಾಯಕಾರಿ ಅಂತಕ್ಕಂಥದ್ದು ಉಂಟಾಗ್ತದೆ. ಆದ್ದರಿಂದ ಬೆಲೆಗಳ ಸ್ಥಿಮಿತತೆಯನ್ನು ಸಾಧಿಸುವ ಸಲುವಾಗಿ ಕೇಂದ್ರ ಬ್ಯಾಂಕು ಸಾಲ ಹಣದ ಗಾತ್ರವನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಬೆಲೆಗಳ ಸ್ಥಿಮಿತತೆಯನ್ನು ಸಾಧಿಸುವಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ಸಾಲ ಹಣದ ಗಾತ್ರವನ್ನು ನಿಯಂತ್ರಿಸುತ್ತದೆ ಹಾಗೂ ಆಂತರಿಕ ಬೆಲೆಗಳಲ್ಲಿ ಹಾಗೂ ವಿದೇಶಿ ವಿನಿಮಯದ ದರದಲ್ಲಿ ಸ್ಥಿರತೆಯನ್ನು ಕಾಪಾಡುವ ಉದ್ಯೋಗ ಮತ್ತು ಉತ್ಪಾದನೆಯಲ್ಲಿ ಏರಿಳಿತಗಳನ್ನು ನಿವಾರಿಸಿ ಉದ್ಯಮ ಚಕ್ರಗಳನ್ನು ತಡೆಗಟ್ಟುವ ಮತ್ತು ಅರ್ಥವ್ಯವಸ್ಥೆಯ ಸರ್ವತೋಮುಖ ಪ್ರಗತಿಗೆ ಸೂಕ್ತ ವಾತಾವರಣವನ್ನು ನಿರ್ಮಿಸುವ ಧ್ಯೇಯಗಳಿಂದ ಕೇಂದ್ರ ಬ್ಯಾಂಕು ಸಾಲದ ನಿಯಂತ್ರಣವನ್ನು ಕೈಗೊಳ್ಳುತ್ತದೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಆಂತರಿಕ ಬೆಲೆಗಳಲ್ಲಿ ಹಾಗೂ ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡುವ ಉದ್ಯೋಗ ಮತ್ತು ಉತ್ಪಾದನೆಯಲ್ಲಿ ಏರಿಳಿತಗಳನ್ನು ನಿವಾರಿಸಿ ಉದ್ಯಮ ಚಕ್ರಗಳನ್ನು ತಡೆಗಟ್ಟುವ ಮತ್ತು ಅರ್ಥವ್ಯವಸ್ಥೆಯ ಸರ್ವತೋಮುಖ ಪ್ರಗತಿಗೆ ಸೂಕ್ತ ವಾತಾವರಣವನ್ನು ನಿರ್ಮಿಸುವ ಧ್ಯೇಯಗಳಿಂದ ಕೇಂದ್ರ ಬ್ಯಾಂಕು ಸಾಲದ ನಿಯಂತ್ರಣಗಳನ್ನು ಕೈಗೊಳ್ಳುತ್ತದೆ. ಇದಿಷ್ಟು ಕೂಡ ಈ ಒಂದು ಉದ್ದರಿ ನಿಯಂತ್ರಣ ಅಥವಾ ಪತ್ತು ನಿಯಂತ್ರಣ ಅಂತೇಳಿ, ಕ್ರೆಡಿಟ್ ಕಂಟ್ರೋಲ್ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಪತ್ತು ನಿಯಂತ್ರಣದ ವಿಧಾನಗಳು ಅಂತೇಳಿ. ಈ ಒಂದು ಪತ್ತು ನಿಯಂತ್ರಣದ ವಿಧಾನಗಳು, ಪತ್ತು ನಿಯಂತ್ರಣಕ್ಕೆ ಕೇಂದ್ರ ಬ್ಯಾಂಕಿನ ಅನೇಕ ವಿಧಾನಗಳು ಲಭ್ಯವಿವೆ ಅಂತೇಳಿ. ಇವುಗಳಲ್ಲಿ ಕೆಲವು ವಿಧಾನಗಳು ಮೊದಲಿನಿಂದಲೂ ರೂಢಿಯಲ್ಲಿವೆ ಅಂತೆ, ಮತ್ತು ಇನ್ನೂ ಕೆಲವು ಇತ್ತೀಚೆಗಷ್ಟೇ ಬಳಕೆಗೆ ಬಂದಿವೆ ಅಂತ. ಸಾಲ ನಿಯಂತ್ರಣದ ವಿಧಾನಗಳನ್ನು ವಿಶಾಲವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು ವಿದ್ಯಾರ್ಥಿಗಳೇ. ಮೊದಲನೆಯದಾಗಿ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಮತ್ತು ಗುಣಾತ್ಮಕ ಸಾಲ ನಿಯಂತ್ರಣ ಅಂತೇಳಿ. ಈ ಒಂದು ಸಾಲ ನಿಯಂತ್ರಣ ಅಥವಾ ಪತ್ತು ನಿಯಂತ್ರಣವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳು ಯಾವುವು ಅಂತಂದರೆ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಮತ್ತು ಗುಣಾತ್ಮಕ ಸಾಲ ನಿಯಂತ್ರಣ. ಪರಿಮಾಣಾತ್ಮಕ ವಿಧಾನಗಳು ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಗಾತ್ರವನ್ನು ಮಿತಗೊಳಿಸುವ ಗುರಿಯನ್ನು ಹೊಂದಿವೆ. ಪರಿಮಾಣಾತ್ಮಕ ವಿಧಾನಗಳು ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಗಾತ್ರವನ್ನು ಮಿತಗೊಳಿಸುವ ಗುರಿ ಹೊಂದಿವೆ. ಯಾವುದೇ ಒಂದು ನಿರ್ದಿಷ್ಟ ಕ್ಷೇತ್ರವನ್ನು ಗುರಿಯಲ್ಲಿರಿಸಿಕೊಳ್ಳದೆ ಒಟ್ಟಾರೆ ಸಾಲದ ಪ್ರಮಾಣವನ್ನು ನಿಯಂತ್ರಿಸುವುದೇ ಇವುಗಳ ಉದ್ದೇಶವಾಗಿದೆ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಯಾವುದೇ ಒಂದು ನಿರ್ದಿಷ್ಟ ಕ್ಷೇತ್ರವನ್ನು ಗುರಿಯಲ್ಲಿರಿಸಿಕೊಳ್ಳದೆ ಒಟ್ಟಾರೆ ಸಾಲದ ಪ್ರಮಾಣವನ್ನು ನಿಯಂತ್ರಿಸುವುದೇ ಇವುಗಳ ಉದ್ದೇಶವಾಗಿದೆ. ಆದ್ದರಿಂದ ಇವುಗಳನ್ನು ಸಾಲ ನಿಯಂತ್ರಣದ ಸಾರ್ವತ್ರಿಕ ವಿಧಾನಗಳು, ಜನರಲ್ ಮೆಥಡ್ಸ್ ಅಂತೇಳಿ, ಸಾಲ ನಿಯಂತ್ರಣದ ಸಾರ್ವತ್ರಿಕ ವಿಧಾನಗಳು ಅಂತಲೂ ನಾವು ಕರೆಯಲಾಗ್ತದೆ. ಇದಕ್ಕೆ ವಿರುದ್ಧವಾಗಿ ಕೆಲವು ಕ್ಷೇತ್ರಗಳಿಗೆ ಸಾಲದ ನೀಡಿಕೆಯನ್ನು ನಿಯಂತ್ರಿಸುವುದು ಅಥವಾ ನಿರ್ದಿಷ್ಟ ಉತ್ಪಾದನೆಗಳಿಗೆ ಮಾತ್ರ ಸಾಲದ ಹಣವನ್ನು ದಿಕ್ತೂಚಿ ಮಾಡುವುದು ಈ ಒಂದು ಗುಣಾತ್ಮಕ ನಿಯಂತ್ರಣ ವಿಧಾನಗಳ ಗುರಿಯಾಗಿರ್ತದೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಒಂದು ಕೆಲವೇ ಕ್ಷೇತ್ರಗಳು ಅಥವಾ ಚಟುವಟಿಕೆಗಳಿಗೆ ಮಾತ್ರ ಸಾಲದ ಪೂರೈಕೆಯನ್ನು ನಿರ್ಬಂಧಿಸುವ ಧ್ಯೇಯ ಹೊಂದಿರೋದ್ರಿಂದ ಇವುಗಳಿಗೆ ಆಯ್ದ ಸಾಲ ನಿಯಂತ್ರಣ ವಿಧಾನಗಳು ಅಂತೇಳಿ. ಕೆಲವೇ ಕ್ಷೇತ್ರಗಳು ಅಥವಾ ಚಟುವಟಿಕೆಗಳಿಗೆ ಮಾತ್ರ ಸಾಲದ ಪೂರೈಕೆಯನ್ನು ನಿರ್ಬಂಧಿಸುವ ಒಂದು ಧ್ಯೇಯ ಹೊಂದಿರುವುದರಿಂದ ಇವುಗಳಿಗೆ ಆಯ್ದ ಸಾಲ ನಿಯಂತ್ರಣದ ವಿಧಾನಗಳು ಎಂಬ ಹೆಸರು ಕೂಡ ಇದೆ. ಈ ವಿಧಾನಗಳ ಮೂಲಕ ಉದ್ಯಮದ ಗುಣ ಅಥವಾ ಸ್ವರೂಪವನ್ನು ಗಮನಿಸಿ ಸಾಲದ ನೀಡಿಕೆಯನ್ನು ನಿಯಂತ್ರಿಸಲಾಗ್ತದೆ. ಈ ಕಾರಣದಿಂದಲೇ ಇವುಗಳಿಗೆ ಗುಣಾತ್ಮಕ ವಿಧಾನಗಳು ಅಂತೇಳಿ ಕರೆಯಬಹುದು. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಮೊದಲನೆಯದಾಗಿ ನಾವು ಪರಿಮಾಣಾತ್ಮಕ ವಿಧಾನಗಳು, ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ವಿದ್ಯಾರ್ಥಿಗಳೇ, ಪರಿಮಾಣಾತ್ಮಕ ವಿಧಾನಗಳು, ಈ ಒಂದು ಪರಿಮಾಣಾತ್ಮಕ ಸಾಲ ನಿಯಂತ್ರಣವು ಮುಖ್ಯವಾಗಿ ಮೂರು ವಿಧಾನಗಳನ್ನು ಒಳಗೊಂಡಿದೆ ಅಂತೇಳಿ. ಮೂರು ವಿಧಾನಗಳನ್ನು ಒಳಗೊಂಡಿದೆ. ಮೊದಲನೆಯದು ಬ್ಯಾಂಕು ದರದ ನೀತಿ ಅಂತಕ್ಕಂಥದ್ದು, ಬ್ಯಾಂಕು ದರದ ನೀತಿ. ಎರಡನೆಯದು ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು, ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು. ಮತ್ತು ಮೂರನೇದು ನಗದು ಮೀಸಲು ಅನುಪಾತದ ಬದಲಾವಣೆ ಅಂತಕ್ಕಂಥದ್ದು, ನಗದು ಮೀಸಲು ಅನುಪಾತದ ಬದಲಾವಣೆ ಅಂತಕ್ಕಂಥದ್ದು. ಮೊದಲನೆಯದಾಗಿ ನಾವು ಬ್ಯಾಂಕು ದರದ ನೀತಿ, ಬ್ಯಾಂಕ್ ರೇಟ್ ಪಾಲಿಸಿಯನ್ನು ನಾವು ಗಮನಿಸ್ತಾ ಹೋದರೆ ವಿದ್ಯಾರ್ಥಿಗಳೇ, ಈ ವಾಣಿಜ್ಯ ಬ್ಯಾಂಕುಗಳು ತರುವ ಹುಂಡಿಗಳ ಅಥವಾ ವಿನಿಯೋಜಕಗಳ ಮೇಲೆ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕು ವಿಧಿಸುವ ಅಧಿಕೃತ ಬಡ್ಡಿಗೆ ಬ್ಯಾಂಕು ದರ ಅಂತೇಳಿ ಹೆಸರು. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಒಂದು ವಾಣಿಜ್ಯ ಬ್ಯಾಂಕುಗಳು ತರುವ ಹುಂಡಿಗಳ ಅಥವಾ ವಿನಿಯೋಜಕಗಳ ಮೇಲೆ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕು ವಿಧಿಸುವ ಅಧಿಕೃತ ಬಡ್ಡಿಗೆ ಬ್ಯಾಂಕು ದರ ಅಂತೇಳಿ ನಾವು ಕರಿತೀವಿ. ವಾಣಿಜ್ಯ ಬ್ಯಾಂಕುಗಳು ಹುಂಡಿಗಳನ್ನು ಒಟ್ಟಾಯಿಸುವುದರ ಮೂಲಕ ಮತ್ತು ವಿನಿಯೋಜಕಗಳನ್ನು ಕೊಳ್ಳುವುದರ ಮೂಲಕ ಸಾಲ ನೀಡಿರುತ್ತವೆ ಅಂತೇಳಿ. ವಾಣಿಜ್ಯ ಬ್ಯಾಂಕುಗಳು ಹುಂಡಿಗಳನ್ನು ಒಟ್ಟಾಯಿಸುವುದರ ಮೂಲಕ ಮತ್ತು ವಿನಿಯೋಜಕಗಳನ್ನು ಕೊಳ್ಳುವುದರ ಮೂಲಕ ಸಾಲವನ್ನು ನೀಡುತ್ತವೆ. ಇವುಗಳ ವಾಯ್ದೆ ಮುಗಿಯುವ ಮೊದಲೇ ವಾಣಿಜ್ಯ ಬ್ಯಾಂಕುಗಳಿಗೆ ತುರ್ತಾಗಿ ಹಣದ ಅವಶ್ಯಕತೆಯುಂಟಾದರೆ ಅವು ತಮ್ಮ ಬಳಿ ಇರುವ ಹುಂಡಿಗಳ ಮತ್ತು ವಿನಿಯೋಜಕಗಳ ಆಧಾರದ ಮೇಲೆ ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆಯಲು ಪ್ರಯತ್ನಿಸುತ್ತವೆ. ಹುಂಡಿಗಳನ್ನು ಮರು ಒಟ್ಟಾಯಿಸುವುದರಿಂದ ಏನು ಡಿಸ್ಕೌಂಟಿಂಗ್ ಅಥವಾ ವಿನಿಯೋಜಕಗಳನ್ನು ಇರಿಸಿಕೊಳ್ಳುವುದರಿಂದ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡಬಹುದು. ಈ ಯಾವುದೇ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳ ಸಂಪನ್ಮೂಲಗಳು ಮತ್ತು ಸಾಲ ನೀಡಿಕೆಯ ಸಾಮರ್ಥ್ಯ ಅಂತಕ್ಕಂಥದ್ದು ಹೆಚ್ಚುತ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಬ್ಯಾಂಕು ದರದ ನೀತಿ ಅಂತಕ್ಕಂಥದ್ದು. ಈ ಒಂದು ಬ್ಯಾಂಕು ದರದ ಕಾರ್ಯಾಚರಣೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ವಿದ್ಯಾರ್ಥಿಗಳೇ, ವರ್ಕಿಂಗ್ ಆಫ್ ದ ಬ್ಯಾಂಕ್ ರೇಟ್ ಅಂತಕ್ಕಂಥದ್ದು, ಬ್ಯಾಂಕು ದರದ ಕಾರ್ಯಾಚರಣೆ. ಈ ಬ್ಯಾಂಕು ದರವು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲಿ ಅತ್ಯಂತ ಸರಳವಾದ ಒಂದು ಸಾಧನವಾಗಿದೆ. ಇದು ಪುರಾತನ ಕಾಲದಿಂದಲೂ ರೂಢಿಯಲ್ಲಿದೆ ಅಂತೇಳಿ ಹೇಳಬಹುದು. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದನ್ನು ಆಚರಣೆಗೆ ತಂದು ಮೊದಲನೆಯ ಮಹಾಯುದ್ಧ ಪ್ರಾರಂಭವಾಗುವವರೆಗೂ ಬಹಳ ಯಶಸ್ವಿಯಾಗಿ ಉಪಯೋಗಿಸಿತು ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಒಂದು ಬ್ಯಾಂಕು ದರವು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲಿ ಅತ್ಯಂತ ಒಂದು ಸರಳವಾದ ಸಾಧನವಾಗಿದ್ದು ಪುರಾತನ ಕಾಲದಿಂದಲೂ ಇದು ರೂಢಿಯಲ್ಲಿ ಬಂದಿದೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತಕ್ಕಂಥದ್ದು ಇದು ಆಚರಣೆಗೆ ತಂದದ್ದು. ಮೊದಲನೆಯ ಮಹಾಯುದ್ಧ ಪ್ರಾರಂಭವಾಗುವವರೆಗೂ ಬಹಳ ಯಶಸ್ವಿಯಾಗಿ ಉಪಯೋಗಿಸಿತು ಅಂತೇಳಿ ಹೇಳಬಹುದು. ಬ್ಯಾಂಕು ದರದ ಕಾರ್ಯಾಚರಣೆಯು ತುಂಬ ಸುಲಭವಾದುದು. ವಾಣಿಜ್ಯ ಬ್ಯಾಂಕುಗಳ ಸಾಲ ವಿಸ್ತರಣೆಯಿಂದ ದೇಶದಲ್ಲಿ ಹಣದುಬ್ಬರ ಉಂಟಾಗಿ ಬೆಲೆ ಏರಿಕೆ ಸಂಭವಿಸಿದೆ ಎಂದು ನಾವು ಭಾವಿಸಿದರೆ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ, ಇದನ್ನು ಗಮನಿಸಿ. ಬ್ಯಾಂಕು ದರದ ಕಾರ್ಯಾಚರಣೆಯು ತುಂಬ ಸುಲಭವಾದುದು ಅಂತೇಳಿ. ಈ ಒಂದು ವಾಣಿಜ್ಯ ಬ್ಯಾಂಕುಗಳ ಸಾಲ ವಿಸ್ತರಣೆಯಿಂದ ದೇಶದಲ್ಲಿ ಹಣದುಬ್ಬರ ಅಂತಕ್ಕಂಥದ್ದೇನಾದರೂ ಅಸ್ತಿತ್ವಕ್ಕೆ ಬಂದರೆ, ಆ ಒಂದು ದೇಶದಲ್ಲಿ ಹಣದುಬ್ಬರ ಉಂಟಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಸಂಭವಿಸಿದೆ ಅಂತಾದರೆ, ಈಗ ಸಾಲ ಹಣದ ಗಾತ್ರವನ್ನು ಕುಗ್ಗಿಸುವ ಮೂಲಕ ಬೆಲೆಗಳನ್ನು ಕಡಿಮೆ ಮಾಡಲು ಕೇಂದ್ರ ಬ್ಯಾಂಕು ದರವನ್ನು ಏರಿಸುತ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಏನಾದರೂ ವಾಣಿಜ್ಯ ಬ್ಯಾಂಕುಗಳು ಸಾಲ ಮಿತಿಯನ್ನು ಅಧಿಕಗೊಳಿಸಿ ಆ ಒಂದು ಸಾಲದ ವಿಸ್ತರಣೆಯನ್ನು ದೇಶದಲ್ಲಿ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಹಣದುಬ್ಬರ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಹಣದುಬ್ಬರ ಸೃಷ್ಟಿಯಾಗಿ ಉಂಟಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆ ಒಂದು ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಸಾಲದ ಹಣದ ಗಾತ್ರವನ್ನು ಕುಗ್ಗಿಸ್ತಕ್ಕಂತಹ ಒಂದು ರೀತಿಯಲ್ಲಿ ಆ ಮೂಲಕ ಬೆಲೆಗಳನ್ನು ಕಡಿಮೆ ಮಾಡಲು ಕೇಂದ್ರ ಬ್ಯಾಂಕು ದರವನ್ನು ಏರಿಸುತ್ತದೆ. ಬ್ಯಾಂಕು ದರ ಏರಿಕೆಯಿಂದಾಗಿ ಕೇಂದ್ರ ಬ್ಯಾಂಕಿನ ಸಾಲವು ದುಬಾರಿಯಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಒಂದು ಕೇಂದ್ರ ಬ್ಯಾಂಕಿನ ಸಾಲವು ದುಬಾರಿಯಾಗುತ್ತದೆ. ಪರಿಣಾಮವಾಗಿ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವಾಗ ವಿಧಿಸುವ ಬಡ್ಡಿದರವೂ ಹೆಚ್ಚುತ್ತದೆ. ಅಥವಾ ಬ್ಯಾಂಕು ದರವು ಅತ್ಯಧಿಕವಾದರೆ ಹುಂಡಿಗಳ ಮತ್ತು ವಿನಿಯೋಜಕಗಳ ಆಧಾರದ ಮೇಲೆ ಸಾಲ ಪಡೆಯಲು ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕನ್ನು ಸಂಪರ್ಕಿಸುವುದೇ ಇಲ್ಲ. ಈ ಕಾರಣದಿಂದ ಸಾಲ ನೀಡಲು ವಾಣಿಜ್ಯ ಬ್ಯಾಂಕುಗಳು ಬಳಿ ಸಂಪನ್ಮೂಲಗಳ ಕೊರತೆ ಅಂತಕ್ಕಂಥದ್ದು ತಲೆದೋರ್ತದೆ. ವಾಣಿಜ್ಯ ಬ್ಯಾಂಕುಗಳಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆಯಲು ಉದ್ಯಮಿಗಳು ಮತ್ತು ಉತ್ಪಾದಕರು ಹಿಂದೆಗೆಯುತ್ತಾರೆ. ಬಂಡವಾಳ ಪತ್ರ ಮಾರುಕಟ್ಟೆಯ ಏನು ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ ಏನು ಕರಿತೀವಿ, ಬಂಡವಾಳ ಪತ್ರ ಮಾರುಕಟ್ಟೆಯ ದಲ್ಲಾಳಿಗಳು ಉದ್ಯಮಿಗಳು ಮತ್ತು ಉತ್ಪಾದಕರು ಹಳೆಯ ಸಾಲಗಳನ್ನು ಮರುಪಾವತಿ ಮಾಡಿ ಋಣ ವಿಮುಕ್ತರಾಗಲು ಒಲವು ತೋರುತ್ತಾರೆ. ಹೀಗೆ ಬ್ಯಾಂಕು ದರದ ಏರಿಕೆಯಿಂದ ವಾಣಿಜ್ಯ ಬ್ಯಾಂಕುಗಳು ವಿಧಿಸುವ ಬಡ್ಡಿಯ ದರವು ಹೆಚ್ಚುವ ಕಾರಣದಿಂದ ಸಾಲ ನೀಡಿಕೆಯ ನಿಯಂತ್ರಣಗೊಳ್ಳುತ್ತದೆ. ಈ ಪರಿಣಾಮವಾಗಿ ಉದ್ಯಮ ಚಟುವಟಿಕೆಗಳು ಆದಾಯ ಮತ್ತು ವೆಚ್ಚದ ಪ್ರಮಾಣ ಕುಸಿಯುತ್ತವೆ. ಅಲ್ಲದೆ ಸರಕುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆಯು ಕಡಿಮೆಯಾಗಿ ಬೆಲೆಗಳು ಇಳಿಯುತ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದ್ವಿರುದ್ಧವಾಗಿ ಈ ಒಂದು ಕುಗ್ಗು ಪ್ರಕರಣವನ್ನ ತಡೆಗಟ್ಟಲು ಬ್ಯಾಂಕು ದರವನ್ನ ಕಡಿಮೆ ಮಾಡಲಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಇದರ ವಿರುದ್ಧವಾಗಿ ಒಂದು ಕುಗ್ಗು ಪ್ರಸರಣ ಅಂತಕ್ಕಂಥದ್ದು ಏರ್ಪಟ್ಟಂತ ಸಂದರ್ಭದಲ್ಲಿ ಅದನ್ನ ತಡೆಗಟ್ಟತಕ್ಕಂತ ಒಂದು ನಿಟ್ಟಿನಲ್ಲಿ ಬ್ಯಾಂಕು ದರವನ್ನ ಕಡಿಮೆ ಮಾಡಲಾಗ್ತದೆ. ಇದರಿಂದ ವಾಣಿಜ್ಯ ಬ್ಯಾಂಕುಗಳು ವಿಧಿಸುವ ಬಡ್ಡಿಯ ದರವು ಇಳಿಕೆಯಾಗಿ ಸಾಲದ ವಿಸ್ತರಣೆಯಾಗ್ತದೆ. ಈ ಪರಿಣಾಮವಾಗಿ ಉದ್ಯಮ ಚಟುವಟಿಕೆಗಳು ಪ್ರೋತ್ಸಾಹಗೊಂಡು ಬೆಲೆಗಳು ಏರುತ್ತವೆ. ಉದ್ಯೋಗ, ಆದಾಯ ಮತ್ತು ವೆಚ್ಚಗಳು ಸಹ ಅಧಿಕವಾಗುತ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರತಕ್ಕಂಥದ್ದು ಬ್ಯಾಂಕು ದರದ ನೀತಿಯ ಮಿತಿಗಳು ಅಂತೇಳಿ, ಲಿಮಿಟೇಷನ್ಸ್ ಆಫ್ ಬ್ಯಾಂಕ್ ರೇಟ್ ಪಾಲಿಸಿ ಅಂತೇಳಿ. ಬ್ಯಾಂಕು ದರದ ನೀತಿಯ ಮಿತಿಗಳು, ಈ ಒಂದು ಬ್ಯಾಂಕು ದರದ ನೀತಿಯ ಯಶಸ್ವಿ ಕಾರ್ಯಾಚರಣೆಯು ಕೆಲವು ಸಂಗತಿಗಳನ್ನು ಅವಲಂಬಿಸಿದೆ ಅಂತೇಳಿ. ಆ ಸಂಗತಿಗಳು ಯಾವುವು ಅಂತಂದ್ರೆ, ಮೊದಲನೆಯದಾಗಿ ಬ್ಯಾಂಕು ದರ ಮತ್ತಿತರ ಬಡ್ಡಿ ದರಗಳ ನಡುವಣ ಸಂಬಂಧ ಅಂತೇಳಿ, ರಿಲೇಷನ್ಶಿಪ್ ವಿತ್ ಬ್ಯಾಂಕ್ ರೇಟ್ ಅಂಡ್ ಅದರ್ ರೇಟ್ಸ್ ಆಫ್ ಇಂಟ್ರೆಸ್ಟ್ ಅಂತೇಳಿ. ಬ್ಯಾಂಕು ದರದ ಬದಲಾವಣೆಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳು ವಿಧಿಸುವ ಬಡ್ಡಿ ದರಗಳು ಬದಲಾದಾಗ ಮಾತ್ರ ಬ್ಯಾಂಕು ದರವು ಯಶಸ್ವಿಯಾಗಿ ಕಾರ್ಯವನ್ನ ಮಾಡ್ತದೆ ಅಂತೇಳಿ. ಬ್ಯಾಂಕು ದರದ ಬದಲಾವಣೆಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳು ವಿಧಿಸುವ ಬಡ್ಡಿ ದರಗಳು ಬದಲಾದಾಗ ಮಾತ್ರ ಬ್ಯಾಂಕು ದರವು ಯಶಸ್ವಿಯಾಗಿ ಕಾರ್ಯವನ್ನ ಮಾಡ್ತದೆ ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ, ಈ ಒಂದು ಬ್ಯಾಂಕು ದರದ ಬದಲಾವಣೆಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳು ವಿಧಿಸುವ ಬಡ್ಡಿ ದರಗಳು ಬದಲಾದಾಗ ಮಾತ್ರ ಬ್ಯಾಂಕು ದರವು ಯಶಸ್ವಿಯಾಗಿ ಕಾರ್ಯವನ್ನ ಮಾಡ್ತದೆ. ಬ್ಯಾಂಕು ದರವನ್ನ ಹೆಚ್ಚಿಸಿದಾಗ ಇತರ ಬಡ್ಡಿ ದರಗಳು ಹೆಚ್ಚಬೇಕು. ಬ್ಯಾಂಕು ದರವನ್ನ ಇಳಿಸಿದಾಗ ಇತರ ಬಡ್ಡಿ ದರಗಳು ಇಳಿಯಬೇಕು. ಬ್ಯಾಂಕು ದರ ಮತ್ತು ಇತರ ಬಡ್ಡಿ ದರಗಳ ನಡುವಣ ಇಂತಹ ನಿಕಟ ಸಂಬಂಧವು ಇಂಗ್ಲೆಂಡಿನ ಬ್ಯಾಂಕೋದ್ಯಮ ವ್ಯವಸ್ಥೆಯಂತಹ ಅಭಿವೃದ್ಧಿ ಹೊಂದಿದ ಹಣದ ಮಾರುಕಟ್ಟೆಗಳಲ್ಲಿ ಕಂಡುಬರುತ್ತದೆ. ಭಾರತದಂತಹ ಅನಭಿವೃದ್ಧಿ ದೇಶಗಳ ಹಣದ ಮಾರುಕಟ್ಟೆಗಳಲ್ಲಿ ಬ್ಯಾಂಕು ದರದ ರೀತಿಯಲ್ಲಿಯೇ ಇತರ ಬಡ್ಡಿ ದರಗಳು ಚಲಿಸದಿರುವಿಕೆಯು ಬಹುತೇಕ ವೇಳೆಗಳಲ್ಲಿ ಬ್ಯಾಂಕು ದರದ ನೀತಿಯು ವಿಫಲವಾಗುವುದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಬ್ಯಾಂಕು ದರವು ಏರಿದಾಗ ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆಯಬಾರದೆಂಬ ಉದ್ದೇಶದಿಂದ ವಾಣಿಜ್ಯ ಬ್ಯಾಂಕುಗಳು ಅಧಿಕ ಮೊತ್ತದ ನಗದು ಹಣವನ್ನು ಇರಿಸಿಕೊಂಡಿದ್ದರೆ ಬ್ಯಾಂಕು ದರದ ನೀತಿಯೋ ಫಲಪ್ರದವಾಗುವುದಿಲ್ಲ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಬ್ಯಾಂಕು ದರದ ಮತ್ತಿತರ ಬಡ್ಡಿ ದರಗಳ ನಡುವಣ ಸಂಬಂಧ ಅಂತಕ್ಕಂಥದ್ದು ಈ ಒಂದು ಬ್ಯಾಂಕು ದರದ ನೀತಿಯ ಮಿತಿಗಳಲ್ಲಿ ಒಂದಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಎರಡನೆಯದು ಆರ್ಥಿಕ ಚಿಂತನೆ, ಎಕನಾಮಿಕ್ ಸ್ಟ್ರಕ್ಚರ್ ಅಂತೇಳಿ. ಆರ್ಥಿಕ ಚಿಂತನೆ, ದೇಶದ ಆರ್ಥಿಕ ರಚನೆಯ ಸ್ಥಿತಿ ಸ್ಥಾಪಕತ್ವೆಯು ಒಂದು ಬ್ಯಾಂಕು ದರದ ನೀತಿಯ ಯಶಸ್ವಿಗೆ ಅವಶ್ಯಕವಾದ ಇನ್ನೊಂದು ಸಂಗತಿಯಾಗಿದೆ ಅಂತೇಳಿ. ದೇಶದ ಆರ್ಥಿಕ ರಚನೆಯ ಸ್ಥಿತಿ ಸ್ಥಾಪಕತ್ವೆಯು ಬ್ಯಾಂಕು ದರದ ನೀತಿಯ ಯಶಸ್ಸಿಗೆ ಅವಶ್ಯಕವಾದ ಇನ್ನೊಂದು ಸಂಗತಿಯಾಗಿದೆ. ಬ್ಯಾಂಕು ದರದ ಬದಲಾವಣೆಯಿಂದ ಉಂಟಾದ ಸಾಲ ನೀಡಿಕೆಯ ಗಾತ್ರದ ವ್ಯತ್ಯಾಸಕ್ಕೆ ತಕ್ಕಂತೆ ವೇತನಗಳು, ಇತರ ಉತ್ಪಾದನಾ ವೆಚ್ಚಗಳು ಹಾಗೂ ಸರಕುಗಳ ಮತ್ತು ಸೇವೆಗಳ ಬೆಲೆಗಳು ಬದಲಾಗುವಂತಿರಬೇಕು. ಬ್ಯಾಂಕು ದರದ ಏರಿಕೆಯ ಪರಿಣಾಮವಾಗಿ ಸಾಲದ ಗಾತ್ರವು ಕುಗ್ಗಿ ಉದ್ಯಮ ಚಟುವಟಿಕೆಗಳು ಕುಸಿದಾಗ ಆ ವೇತನಗಳು ಮತ್ತಿತರ ಉತ್ಪಾದನಾ ವೆಚ್ಚಗಳು ಇಳಿಯಬೇಕಾಗ್ತದೆ. ಇಲ್ಲದಿದ್ದರೆ ಉದ್ಯಮಿಗಳಿಗೆ ನಷ್ಟ ಉಂಟಾಗುವುದು ಅಲ್ಲದೆ ಬೆಲೆಗಳ ಮತ್ತು ವೆಚ್ಚದ ಏರಿಕೆಯನ್ನು ತಡೆಗಟ್ಟಬೇಕೆಂಬ ಬ್ಯಾಂಕು ದರದ ನೀತಿಯ ಉದ್ದೇಶವು ಈಡೇರೋದಿಲ್ಲ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಮೂರನೇದು ಮರುವಟ್ಟಾಯಿಸುವ ಪದ್ಧತಿಯ ಅಸ್ತಿತ್ವ. ಮರುವಟ್ಟಾಯಿಸುವ ಪದ್ಧತಿಯ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ರೀಡಿಸ್ಕೌಂಟಿಂಗ್ ಸಿಸ್ಟಮ್ ಅಂತೇಳಿ. ಮರುವಟ್ಟಾಯಿಸುವ ಪದ್ಧತಿಯ ಅಸ್ತಿತ್ವ, ಹುಂಡಿಗಳನ್ನು ಮರುವಟ್ಟಾಯಿಸುವ ಮೂಲಕ ಸಾಲ ಪಡೆಯಲು ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕನ್ನ ಸಂಪರ್ಕಿಸುವ ಪದ್ಧತಿ ಅಸ್ತಿತ್ವದಲ್ಲಿದ್ದಾಗ ಮಾತ್ರ ಬ್ಯಾಂಕು ಆ ಒಂದು ಬ್ಯಾಂಕು ದರದ ನೀತಿ ಅಂತಕ್ಕಂಥದ್ದು ಫಲದಾಯಕವಾಗಿರ್ತದೆ. ವಾಣಿಜ್ಯ ಬ್ಯಾಂಕುಗಳಲ್ಲಿ ನಗದು ಹಣವು ಜಾಸ್ತಿ ಇರುವುದರಿಂದ ಅಥವಾ ವಿನಿಯೋಜಕಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿರುವುದರಿಂದ ಮರುವಟ್ಟದ ಸೌಲಭ್ಯದ ಮೇಲೆ ಸಾಲ ಪಡೆಯುವ ರೂಢಿಯನ್ನ ಸರಿಯಾಗಿ ಬೆಳೆಸಿಕೊಂಡಿಲ್ಲದಿರಬಹುದು. ಅನಭಿವೃದ್ಧ ದೇಶಗಳಲ್ಲಿ ಈ ಲಕ್ಷಣವು ವ್ಯಾಪಕವಾಗಿ ಗಮನಕ್ಕೆ ಬರುತ್ತದೆ ಅಂತೇಳಿ. ಇಂತಹ ಸಂದರ್ಭದಲ್ಲಿ ಬ್ಯಾಂಕು ದರದ ನೀತಿಯು ಪರಿಣಾಮಕಾರಿಯಾಗದಿದ್ದರೆ ಸ್ವಲ್ಪವೂ ಆಶ್ಚರ್ಯವಿಲ್ಲ ಅಂತೇಳಿ. ಹಾಗಾಗಿ ಈ ಒಂದು ಹುಂಡಿಗಳನ್ನು ಮರುವಟ್ಟಾಯಿಸುವ ಮೂಲಕ ಸಾಲ ಪಡೆಯಲು ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕನ್ನು ಸಂಪರ್ಕಿಸುವ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದ್ದಾಗ ಮಾತ್ರ ಬ್ಯಾಂಕು ದರದ ನೀತಿ ಅಂತಕ್ಕಂಥದ್ದು ಫಲದಾಯಕವಾಗಿರ್ತದೆ. ವಾಣಿಜ್ಯ ಬ್ಯಾಂಕುಗಳಲ್ಲಿ ನಗದು ಹಣವು ಜಾಸ್ತಿ ಇರೋದ್ರಿಂದ ಅಥವಾ ವಿನಿಯೋಜಕಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿರೋದ್ರಿಂದ ಮರುವಟ್ಟಾದ ಸೌಲಭ್ಯದ ಮೇಲೆ ಸಾಲ ಪಡೆಯುವ ರೂಢಿಯನ್ನ ಸರಿಯಾಗಿ ಬೆಳೆಸಿಕೊಂಡಿಲ್ಲದಿರಬಹುದು. ಅನಭಿವೃದ್ಧ ದೇಶಗಳಲ್ಲಿ ಈ ಲಕ್ಷಣವು ವ್ಯಾಪಕವಾಗಿ ಗಮನಕ್ಕೆ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ಬ್ಯಾಂಕು ದರದ ನೀತಿಯು ಪರಿಣಾಮಕಾರಿಯಾಗಿರದಿದ್ದರೆ ಸ್ವಲ್ಪವೂ ಆಶ್ಚರ್ಯವಿಲ್ಲ ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು, ಯೋಗ್ಯತೆಯುಳ್ಳ ಹುಂಡಿಗಳ ಲಭ್ಯತೆ. ಯೋಗ್ಯತೆಯುಳ್ಳ ಹುಂಡಿಗಳ ಲಭ್ಯತೆ, ಅವೈಲಬಿಲಿಟಿ ಆಫ್ ಎಲಿಜಿಬಲ್ ಬಿಲ್ಸ್ ಅಂತೇಳಿ. ಕೇಂದ್ರ ಬ್ಯಾಂಕು ಸಾಲ ನೀಡಲು ಸರಿಯಾದ ಆಧಾರವಾಗಿರುವಂತಹ ಯೋಗ್ಯತೆಯುಳ್ಳ ಹುಂಡಿಗಳು ವಾಣಿಜ್ಯ ಬ್ಯಾಂಕುಗಳಲ್ಲಿ ಲಭ್ಯವಿಲ್ಲದಿದ್ದಾಗ ಅವುಗಳಿಗೆ ಸಾಲ ಪಡೆಯಲು ಸಾಧ್ಯವಾಗುವುದಿಲ್ಲ ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಕೇಂದ್ರ ಬ್ಯಾಂಕು ಸಾಲ ನೀಡಲು ಸರಿಯಾದ ಆಧಾರವಾಗಿರುವಂತಹ ಯೋಗ್ಯತೆಯುಳ್ಳ ಹುಂಡಿಗಳು ವಾಣಿಜ್ಯ ಬ್ಯಾಂಕುಗಳಲ್ಲಿ ಲಭ್ಯವಿಲ್ಲದೇ ಇದ್ದಾಗ ಅವುಗಳಿಗೆ ಸಾಲ ಪಡೆಯಲು ಸಾಧ್ಯವಾಗುವುದಿಲ್ಲ. ಅಭಿವೃದ್ಧಿ ಹೊಂದಿದ ಹಣದ ಮಾರುಕಟ್ಟೆಯನ್ನು ಹೊಂದಿರುವ ಇಂಗ್ಲೆಂಡಿನಂತಹ ದೇಶಗಳಲ್ಲಿ ಯೋಗ್ಯತೆಯುಳ್ಳ ಹುಂಡಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಬ್ಯಾಂಕು ದರದ ನೀತಿಯು ಯಶಸ್ಸಿನಿಂದ ಕೆಲಸವನ್ನ ಮಾಡುತ್ತದೆ. ಭಾರತದಂತಹ ಅನಭಿವೃದ್ಧಿ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದ ಹುಂಡಿ ಮಾರುಕಟ್ಟೆಗಳ ಅಭಾವವಿರುವುದರಿಂದ ಮರುವಟ್ಟಾಯಿಸಲು ಯೋಗ್ಯತೆಯುಳ್ಳ ಹುಂಡಿಗಳು ಬಹಳ ಕೊರತೆಯಿಂದಿರ್ತವೆ. ಇದರಿಂದ ಬ್ಯಾಂಕು ದರದ ನೀತಿಯ ಕಾರ್ಯಾಚರಣೆಗೆ ಅವಕಾಶ ಸ್ವಾಭಾವಿಕವಾಗಿ ಕಡಿಮೆ ಇರ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಐದನೆಯದು, ನಗದು ನಿಧಿಗಳ ಮೊತ್ತ ಅಂತೇಳಿ. ನಗದು ನಿಧಿಗಳ ಮೊತ್ತ, ಅಮೌಂಟ್ ಆಫ್ ಕ್ಯಾಶ್ ಫಂಡ್ಸ್ ಅಂತೇಳಿ. ವಾಣಿಜ್ಯ ಬ್ಯಾಂಕುಗಳಲ್ಲಿ ನಗದು ನಿಧಿಗಳು ಅಧಿಕ ಮೊತ್ತದಲ್ಲಿದ್ದರೆ ಬ್ಯಾಂಕು ದರದ ನೀತಿಯು ವಿಫಲವಾಗುತ್ತದೆ ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಒಂದು ವಾಣಿಜ್ಯ ಬ್ಯಾಂಕುಗಳಲ್ಲಿ ನಗದು ನಿಧಿಗಳು ಏನಾದರೂ ಅಧಿಕ ಮೊತ್ತದಲ್ಲಿದ್ದರೆ ಬ್ಯಾಂಕು ದರದ ನೀತಿಯು ವಿಫಲವಾಗ್ತದೆ. ಏಕೆಂದರೆ ಇಂತಹ ಸಂದರ್ಭಗಳಲ್ಲಿ ಮರುವಟ್ಟಾದ ಸೌಲಭ್ಯದ ಮೇಲೆ ಕೇಂದ್ರ ಬ್ಯಾಂಕಿನಿಂದ ಸಾಲವನ್ನು ಪಡೆಯದೆ ಉದ್ದರಿ ಹಣವನ್ನು ಸೃಷ್ಟಿಸಲು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಧ್ಯವಾಗುತ್ತದೆ. ಅನಭಿವೃದ್ಧಿ ದೇಶಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೊರತೆ ಹಣಕಾಸಿನ ಮೊತ್ತವು ಹೆಚ್ಚುತ್ತಿರುವ ಪರಿಣಾಮವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಉದ್ದರಿ ಹಣದ ಸೃಷ್ಟಿಗೆ ಯಥೇಚ್ಛವಾದ ಅವಕಾಶಗಳು ದೊರೆಯುತ್ತಿವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಇಂತಹ ಒಂದು ಮರುವಟ್ಟಾದ ಸೌಲಭ್ಯದ ಮೇಲೆ ಕೇಂದ್ರ ಬ್ಯಾಂಕಿನಿಂದ ಸಾಲವನ್ನು ಪಡೆಯದೆ ಉದ್ದರಿ ಹಣವನ್ನು ಸೃಷ್ಟಿಸಲು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಧ್ಯವಾಗ್ತದೆ. ಅನಭಿವೃದ್ಧಿ ದೇಶಗಳಲ್ಲಿ ಈ ಇತ್ತೀಚಿನ ವರ್ಷಗಳಲ್ಲಿ ಕೊರತೆ ಹಣಕಾಸಿನ ಮೊತ್ತ ಅಂತಕ್ಕಂಥದ್ದು ಹೆಚ್ಚುತ್ತಾ ಇರತಕ್ಕಂಥ ಒಂದು ಪರಿಣಾಮವಾಗಿ ಈ ಒಂದು ವಾಣಿಜ್ಯ ಬ್ಯಾಂಕುಗಳಿಗೆ ಉದ್ದರಿ ಹಣದ ಸೃಷ್ಟಿಗೆ ಯಥೇಚ್ಛವಾದ ಅವಕಾಶಗಳು ದೊರೆಯುತ್ತಿವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಆರನೇದು, ಉದ್ಯಮ ನಿರೀಕ್ಷಣೆಗಳು, ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ಸ್ ಅಂತೇಳಿ. ಉದ್ಯಮ ನಿರೀಕ್ಷಣೆಗಳು, ಬ್ಯಾಂಕು ದರದ ಯಶಸ್ಸು ಉದ್ಯಮ ನಿರೀಕ್ಷಣೆಗಳನ್ನು ಅವಲಂಬಿಸಿರ್ತದೆ. ಬ್ಯಾಂಕು ದರದ ಯಶಸ್ಸು ಉದ್ಯಮ ನಿರೀಕ್ಷಣೆಗಳನ್ನು ಅವಲಂಬಿಸಿರ್ತದೆ. ಉದ್ಯಮಗಳ ಸಾಲ ಪಡೆಯುವಿಕೆಯು ಪ್ರಚಲಿತ ಬಡ್ಡಿ ದರದಿಂದ ಪ್ರಭಾವಿಸಲ್ಪಡ್ತದೆ ಅಂತೇಳಿ ವಿದ್ಯಾರ್ಥಿಗಳೇ. ಈ ಒಂದು ಉದ್ಯಮಗಳ ಸಾಲ ಪಡೆಯುವಿಕೆಯು ಪ್ರಚಲಿತ ಬಡ್ಡಿ ದರದಿಂದ ಪ್ರಭಾವಿಸಲ್ಪಡುತ್ತದೆ ಎಂಬುದು ದಿಟವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು ಅಂತೇಳಿ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಉದ್ಯಮದ ನಿರೀಕ್ಷಣೆಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸಾಲ ಪಡೆಯುವುದು ಹೆಚ್ಚಾಗಿ ರೂಢಿಯಲ್ಲಿದೆ ಅಂತೇಳಿ. ಅದಕ್ಕಿಂತಲೂ ಹೆಚ್ಚಾಗಿ ಉದ್ಯಮದ ನಿರೀಕ್ಷಣೆಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸಾಲ ಪಡೆಯುವುದು ಹೆಚ್ಚಾಗಿ ರೂಢಿಯಲ್ಲಿದೆ. ಉದ್ಯಮವು ಲಾಭದಾಯಕವಾಗಿದ್ದು ಭವಿಷ್ಯದಲ್ಲಿ ಉತ್ತಮ ಪ್ರತಿಫಲ ದೊರೆಯುವ ನಿರೀಕ್ಷೆ ಇದ್ದಾಗ ಮಾತ್ರ ಬಡ್ಡಿದರ ಜಾಸ್ತಿ ಇದ್ದಾಗ್ಯೂ ಸಹ ಸಾಲಕ್ಕೆ ಬೇಡಿಕೆ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಭವಿಷ್ಯದಲ್ಲಿ ಉತ್ತಮ ಪ್ರತಿಫಲ ದೊರೆಯುವ ನಿರೀಕ್ಷೆ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ಬಡ್ಡಿದರ ಜಾಸ್ತಿ ಆದರೂ ಕೂಡ ಈ ಒಂದು ಸಾಲಕ್ಕೆ ಬೇಡಿಕೆ ಅಂತಕ್ಕಂಥದ್ದು ಹೆಚ್ಚಾಗಿರ್ತದೆ. ಅದಕ್ಕೆ ತದ್ವಿರುದ್ಧವಾಗಿ ಉದ್ಯಮ ನಿರೀಕ್ಷೆಗಳು ತಗ್ಗಿದ ಮಟ್ಟದಲ್ಲಿದ್ದಾಗ ಬಡ್ಡಿದರವು ಹಾಗಾಗಿ ಈ ಒಂದು ತದ್ವಿರುದ್ಧವಾಗಿ ಈ ಒಂದು ಉದ್ಯಮ ನಿರೀಕ್ಷೆಗಳು ತಗ್ಗಿದ ಮಟ್ಟದಲ್ಲಿದ್ದಾಗ ಬಡ್ಡಿದರವು ಕಡಿಮೆ ಇದ್ದಾಗ್ಯೂ ಸಹ ಸಾಲಕ್ಕೆ ಬೇಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚುವುದಿಲ್ಲ. ಆದ್ದರಿಂದ ಬ್ಯಾಂಕು ದರ ಮತ್ತು ಉದ್ಯಮ ಚಟುವಟಿಕೆಗಳ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲು ಸಾಧ್ಯವಿಲ್ಲ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳು. ತದನಂತರ ಬರ್ತಕ್ಕಂಥದ್ದು ಏಳನೇದು, ಕೂಲಿ ವೆಚ್ಚ ಮತ್ತು ಬೆಲೆಗಳ ಅಸ್ಥಿತಿಸ್ಥಾಪಕತೆ ಅಂತೇಳಿ, ಎಲಾಸ್ಟಿಸಿಟಿ ಆಫ್ ವೇಜಸ್ ಎಕ್ಸ್ಪೆಂಡಿಚರ್ ಅಂಡ್ ಪ್ರೈಸಸ್ ಅಂತೇಳಿ. ಕೂಲಿ ವೆಚ್ಚ ಮತ್ತು ಬೆಲೆಗಳ ಅಸ್ಥಿತಿಸ್ಥಾಪಕತೆ. ಬ್ಯಾಂಕು ದರದ ಏರಿಕೆಯ ಮೂಲಕ ಸಾಲದ ನಿಯಂತ್ರಣವನ್ನು ಸಾಧಿಸಬಹುದು ಎಂಬುದು ಸಾಮಾನ್ಯ ಭಾವನೆಯಾಗಿದೆ. ಆದರೆ ಅರ್ಥವ್ಯವಸ್ಥೆಯಲ್ಲಿ ಕೂಲಿ ವೆಚ್ಚ ಮತ್ತು ಬೆಲೆಗಳು ಬಡ್ಡಿಯ ದರಕ್ಕೆ ಹೊಂದಿಕೊಂಡಿರುವ ಇತರ ಅಂಶಗಳಾಗಿವೆ. ಆದ್ದರಿಂದ ಕೂಲಿ ವೆಚ್ಚ ಮತ್ತು ಬೆಲೆಗಳು ಕಡಿಮೆಯಾದರೆ ಮಾತ್ರ ಸಾಲದ ನಿಯಂತ್ರಣವನ್ನು ಸಾಧಿಸಲು ಮತ್ತು ಬ್ಯಾಂಕು ದರವು ಯಶಸ್ಸನ್ನು ಗಳಿಸಲು ಸಾಧ್ಯವಾಗ್ತದೆ. ಆದರೆ ಇವು ಕಡಿಮೆಯಾಗದಿದ್ದರೆ, ಅಂದರೆ ಅಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದ್ದರೆ, ಬ್ಯಾಂಕು ದರದ ಏರಿಕೆಯು ನಿರೀಕ್ಷಿತ ಯಶಸ್ಸನ್ನು ಗಳಿಸುವುದಿಲ್ಲ ಅಂತೇಳಿ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಉದಾಹರಣೆಗೆ ನೋಡೋದಾದರೆ, ಕಾರ್ಮಿಕ ಚಳುವಳಿಯ ಕಾರಣದಿಂದ ಕೂಲಿಯ ದರವು ಇಳಿಯುವ ಸಂಭವ ಕಡಿಮೆ. ಕಾರ್ಮಿಕ ಚಳುವಳಿಯ ಕಾರಣದಿಂದ ಕೂಲಿಯ ದರವು ಇಳಿಯುವ ಸಂಭವ ಕಡಿಮೆ. ಅದರಂತೆಯೇ ಉತ್ಪಾದನಾ ವೆಚ್ಚವು ಹೆಚ್ಚುತ್ತಿರುವ ಹಿಂದಿನ ದಿನಗಳಲ್ಲಿ ಬೆಲೆಗಳ ಕುಸಿತವು ಅಸಂಭವನೀಯವಾದುದು ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಬ್ಯಾಂಕು ದರದ ನೀತಿಯ ಮಿತಿಗಳು, ಲಿಮಿಟೇಷನ್ಸ್ ಆಫ್ ಬ್ಯಾಂಕ್ ರೇಟ್ ಪಾಲಿಸಿ ಅಂತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ತೆರೆದ ಅಥವಾ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತೇಳಿ. ತೆರೆದ ಅಥವಾ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು. ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯಲ್ಲಿ ಉದ್ದೇಶಪೂರ್ವಕವಾಗಿ, ಅಂದರೆ ಬ್ಯಾಂಕುಗಳ ಪತ್ತು ನಿರ್ಮಾಣದ ಶಕ್ತಿಯನ್ನು ಕುಂದಿಸುವುದಕ್ಕಾಗಿ ಅಥವಾ ಅಧಿಕಗೊಳಿಸುವುದಕ್ಕಾಗಿ ಹುಂಡಿಗಳನ್ನು ಮತ್ತು ವಿನಿಯೋಜಕಗಳನ್ನು ಕೊಳ್ಳುವ ಮತ್ತು ಮಾರುವ ವ್ಯವಹಾರಗಳಿಗೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈ ಒಂದು ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯಲ್ಲಿ ಉದ್ದೇಶಪೂರ್ವಕವಾಗಿ, ಅಂದರೆ ಬ್ಯಾಂಕುಗಳ ಪತ್ತು ನಿರ್ಮಾಣದ ಶಕ್ತಿಯನ್ನು ಕುಂದಿಸುವುದಕ್ಕಾಗಿ ಅಥವಾ ಅಧಿಕಗೊಳಿಸುವುದಕ್ಕಾಗಿ ಹುಂಡಿಗಳನ್ನು ಮತ್ತು ವಿನಿಯೋಜಕಗಳನ್ನು ಕೊಳ್ಳುವ ಮತ್ತು ಮಾರುವ ವ್ಯವಹಾರಗಳಿಗೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತೇಳಿ ಹೆಸರು. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ನಾವು ಯಾವ ರೀತಿಯಾಗಿ ವಿವರಿಸಬಹುದು ಅಂತಂದರೆ, ಹಣದುಬ್ಬರದ ಪರಿಸ್ಥಿತಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಮತ್ತು ಸಾರ್ವಜನಿಕರ ಬಳಿ ಹೆಚ್ಚು ಹಣವಿದ್ದಾಗ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಒಂದು ಹಣದುಬ್ಬರದ ಒಂದು ಪರಿಸ್ಥಿತಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಮತ್ತು ಸಾರ್ವಜನಿಕರ ಬಳಿ ಹೆಚ್ಚು ಹಣವಿದ್ದಾಗ ಕೇಂದ್ರ ಬ್ಯಾಂಕು ತನ್ನಲ್ಲಿರುವ ವಿನಿಯೋಜಕಗಳನ್ನು ಮತ್ತು ಮೊದಲನೇ ದರ್ಜೆಯ ಹುಂಡಿಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತದೆ. ಬ್ಯಾಂಕುಗಳು ಮತ್ತು ಸಾರ್ವಜನಿಕರು ಇವುಗಳನ್ನು ಕೊಂಡಾಗ ಹಣವು ಅವರಿಂದ ಕೇಂದ್ರ ಬ್ಯಾಂಕಿಗೆ ವರ್ಗಾವಣೆಯಾಗ್ತದೆ. ಈ ಪರಿಣಾಮವಾಗಿ ಸಾರ್ವಜನಿಕರ ಬಳಿ ಹಣದ ಪ್ರಮಾಣ ಅಂತಕ್ಕಂಥದ್ದು ತಗ್ಗುತ್ತದೆ ಮತ್ತು ವಾಣಿಜ್ಯ ಬ್ಯಾಂಕುಗಳಲ್ಲಿ ನಗದು ಹಣವು ಕಡಿಮೆಯಾಗುವುದರಿಂದ ಅವುಗಳ ಪತ್ತು ನಿರ್ಮಾಣದ ಅಂದರೆ ಸಾಲದ ಗಾತ್ರವು ಸಂಕುಚನಗೊಳ್ಳುತ್ತದೆ. ಇದರಿಂದ ಸಾಲವನ್ನು ಅವಲಂಬಿಸಿದ ಉದ್ಯಮ ಚಟುವಟಿಕೆಗಳು ಕುಸಿಯುತ್ತವೆ. ಉತ್ಪಾದನೆ, ಉದ್ಯೋಗ, ಆದಾಯ ಮತ್ತು ಬೆಲೆಗಳು ಕೂಡ ಇಳಿಯುತ್ತವೆ ಅಂತೇಳಿ ಹೇಳಬಹುದು. ತದ್ವಿರುದ್ಧವಾಗಿ ಮುಗ್ಗಟ್ಟಿನ ಮತ್ತು ಕುಗ್ಗು ಪ್ರಸರಣದ ಸಮಯದಲ್ಲಿ, ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ, ತದ್ವಿರುದ್ಧವಾಗಿ ಮುಗ್ಗಟ್ಟಿನ ಮತ್ತು ಕುಗ್ಗು ಪ್ರಸರಣದ ಸಮಯದಲ್ಲಿ ಕೇಂದ್ರ ಬ್ಯಾಂಕು ವಿನಿಯೋಜಕಗಳನ್ನ ಮತ್ತು ಹುಂಡಿಗಳನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಕೊಳ್ಳುತ್ತದೆ. ಇವುಗಳನ್ನ ಮಾರಿದ ಬ್ಯಾಂಕುಗಳಿಗೆ ಮತ್ತು ಸಾರ್ವಜನಿಕರಿಗೆ ಕೇಂದ್ರ ಬ್ಯಾಂಕಿನಿಂದ ಹಣ ಅಂತಕ್ಕಂಥದ್ದು ದೊರೆಯುತ್ತದೆ. ಈ ಪರಿಣಾಮವಾಗಿ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆಯ ಸಾಮರ್ಥ್ಯ ಅಂದರೆ ಪತ್ತು ನಿರ್ಮಾಣದ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಇದರಿಂದ ಹೂಡಿಕೆ, ಉದ್ಯಮ ಮತ್ತು ಉದ್ಯೋಗ ವಿಸ್ತರಣೆಗೊಂಡು ಆದಾಯ ಮತ್ತು ಬೆಲೆಗಳು ಹೆಚ್ಚಾಗ್ತವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ಓಪನ್ ಮಾರ್ಕೆಟ್ ಆಪರೇಷನ್, ತೆರೆದ ಅಥವಾ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಬ್ಯಾಂಕು ದರಕ್ಕೆ ಹೋಲಿಸಿದಂತೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಶ್ರೇಷ್ಠತೆ ಅಂತೇಳಿ. ಬ್ಯಾಂಕು ದರಕ್ಕೆ ಹೋಲಿಸಿದಂತೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಶ್ರೇಷ್ಠತೆ, ಸುಪೀರಿಯಾರಿಟಿ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ವೆನ್ ಕಂಪೇರ್ಡ್ ವಿತ್ ಬ್ಯಾಂಕ್ ರೇಟ್ ಪಾಲಿಸಿ ಅಂತೇಳಿ. ಈ ಒಂದು ಬ್ಯಾಂಕು ದರಕ್ಕೆ ಹೋಲಿಸಿದಂತೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಶ್ರೇಷ್ಠತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಈ ಒಂದು ಬ್ಯಾಂಕು ದರಕ್ಕೆ ಹೋಲಿಸಿದಾಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಹೆಚ್ಚು ಪರಿಣಾಮಕಾರಿಯಾದುದಾಗಿದೆ. ಏಕೆಂದರೆ ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು ಕೇಂದ್ರ ಬ್ಯಾಂಕಿನ ಉತ್ಸುಕತೆಯಿಂದ ನೆರವೇರುತ್ತದೆ. ಆದರೆ ಬ್ಯಾಂಕು ದರದ ನೀತಿಯಲ್ಲಿ ಅದಕ್ಕೆ ವಾಣಿಜ್ಯ ಬ್ಯಾಂಕುಗಳ ನಿಕಟ ಸಹಕಾರ ಅಂತಕ್ಕಂಥದ್ದು ಅವಶ್ಯಕವಾಗಿರುತ್ತದೆ. ಬ್ಯಾಂಕು ದರಕ್ಕೆ ಹೋಲಿಸಿದಾಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಹೆಚ್ಚು ಪರಿಣಾಮಕಾರಿಯಾದುದಾಗಿದೆ. ಏಕೆಂದರೆ ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು ಕೇಂದ್ರ ಬ್ಯಾಂಕಿನ ಉತ್ಸುಕತೆಯಿಂದ ನೆರವೇರುತ್ತವೆ. ಆದರೆ ಬ್ಯಾಂಕು ದರದ ನೀತಿಯಲ್ಲಿ ಅದಕ್ಕೆ ವಾಣಿಜ್ಯ ಬ್ಯಾಂಕುಗಳ ನಿಕಟ ಸಹಕಾರ ಅವಶ್ಯಕವಾಗಿರುತ್ತದೆ. ಉದಾಹರಣೆಗೆ ಹಣದುಬ್ಬರದ ಸಮಯದಲ್ಲಿ ಕೇಂದ್ರ ಬ್ಯಾಂಕು ಮುಕ್ತ ಮಾರುಕಟ್ಟೆಯಲ್ಲಿ ಸಾಲದ ಸಾಧನಗಳನ್ನು ಮಾರುತ್ತದೆ. ಕೇಂದ್ರ ಬ್ಯಾಂಕಿನ ನಿಯಂತ್ರಣದಲ್ಲಿರುವ ವಾಣಿಜ್ಯ ಬ್ಯಾಂಕುಗಳು ಇವುಗಳನ್ನು ಕೊಂಡುಕೊಳ್ಳಲೇಬೇಕಿರೋದ್ರಿಂದ ಈ ಒಂದು ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಹೆಚ್ಚುವರಿ ಹಣವು ಕೇಂದ್ರ ಬ್ಯಾಂಕಿಗೆ ವರ್ಗಾವಣೆಯಾಗ್ತದೆ. ಈ ಪರಿಣಾಮವಾಗಿ ಹಣದ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಇಳಿಯುತ್ತವೆ. ಆದರೆ ಬ್ಯಾಂಕು ದರದ ನೀತಿಯು ಇಷ್ಟು ಕ್ರಿಯಾಶೀಲ ಪಾತ್ರವನ್ನು ವಹಿಸುವುದಿಲ್ಲ ಅಂತೇಳಿ. ಬ್ಯಾಂಕು ದರವನ್ನು ಏರಿಸಿದಾಗ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆಯಲು ಬಂದರೆ ಮಾತ್ರ ಅದು ತನ್ನ ಧ್ಯೇಯದಲ್ಲಿ ಸಫಲವಾಗುತ್ತದೆ. ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕನ್ನು ಸಂಪರ್ಕಿಸದೆ ತಮ್ಮ ಬಳಿ ಇರುವ ಸಂಪನ್ಮೂಲಗಳ ಮೂಲಕವೇ ಸಾಲ ನೀಡಿಕೆಯನ್ನು ಮುಂದುವರಿಸಿದರೆ ಬ್ಯಾಂಕು ದರದ ಏರಿಕೆಯಿಂದ ಏನೂ ಪ್ರಯೋಜನವಾಗುವುದಿಲ್ಲ ಅಂತೇಳಿ. ಆದ್ದರಿಂದ ತುಲನಾತ್ಮಕವಾಗಿ ಬ್ಯಾಂಕು ದರದ ನೀತಿಯು ನಿಷ್ಕ್ರಿಯ ಪಾತ್ರವನ್ನು ನಿರ್ವಹಿಸಿದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಸಕ್ರಿಯ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಬ್ಯಾಂಕು ದರಕ್ಕೆ ಹೋಲಿಸಿದಂತೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತಕ್ಕಂಥದ್ದು ತುಂಬ ಶ್ರೇಷ್ಠತೆಯನ್ನು ಹೊಂದಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ನಾವು ಉದಾಹರಣೆಯಾಗಿ ನೋಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಸರಿ ಹೇಳ್ತೀನಿ ಆ ಉದಾಹರಣೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಈ ಒಂದು ಹಣದುಬ್ಬರದ ಸಮಯದಲ್ಲಿ ಕೇಂದ್ರ ಬ್ಯಾಂಕು ಮುಕ್ತ ಮಾರುಕಟ್ಟೆಯಲ್ಲಿ ಸಾಲದ ಸಾಧನಗಳನ್ನು ಮಾರುತ್ತದೆ ಅಂತೇಳಿ. ಕೇಂದ್ರ ಬ್ಯಾಂಕಿನ ನಿಯಂತ್ರಣದಲ್ಲಿರುವ ವಾಣಿಜ್ಯ ಬ್ಯಾಂಕುಗಳು ಇವುಗಳನ್ನು ಕೊಂಡುಕೊಳ್ಳಲೇಬೇಕಿರುವುದರಿಂದ ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಹೆಚ್ಚುವರಿ ಹಣವು ಕೇಂದ್ರ ಬ್ಯಾಂಕಿಗೆ ವರ್ಗಾವಣೆಯಾಗ್ತದೆ. ಈ ಪರಿಣಾಮವಾಗಿ ಹಣದ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಇಳಿಯುತ್ತವೆ. ಆದರೆ ಬ್ಯಾಂಕು ದರದ ನೀತಿಯು ಇಷ್ಟು ಕ್ರಿಯಾಶೀಲ ಪಾತ್ರವನ್ನು ವಹಿಸುವುದಿಲ್ಲ. ಬ್ಯಾಂಕು ದರವನ್ನು ಏರಿಸಿದಾಗ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆಯಲು ಬಂದರೆ ಮಾತ್ರ ಅದು ತನ್ನ ಧ್ಯೇಯದಲ್ಲಿ ಸಫಲವಾಗುತ್ತದೆ. ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕನ್ನು ಸಂಪರ್ಕಿಸದೆ ತಮ್ಮ ಬಳಿ ಇರುವ ಸಂಪನ್ಮೂಲಗಳ ಮೂಲಕವೇ ಸಾಲ ನೀಡಿಕೆಯನ್ನು ಮುಂದುವರಿಸಿದರೆ ಬ್ಯಾಂಕು ದರದ ಏರಿಕೆಯಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ತುಲನಾತ್ಮಕವಾಗಿ ಬ್ಯಾಂಕು ದರದ ನೀತಿಯು ನಿಷ್ಕ್ರಿಯ ಪಾತ್ರವನ್ನು ನಿರ್ವಹಿಸಿದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಸಕ್ರಿಯ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಈ ಒಂದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಮಿತಿಗಳು ಏನೇನು? ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಮಿತಿಗಳು ಲಿಮಿಟೇಷನ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತೇಳಿ. ಈ ಒಂದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಮಿತಿಗಳಲ್ಲಿ ನಾನಾ ವಿಧಗಳಿದ್ದಾವೆ. ಆ ಒಂದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯು ಅನೇಕ ಮಿತಿಗಳನ್ನು ಒಳಗೊಂಡಿದೆ. ಆ ಮಿತಿಗಳು ಯಾವ್ಯಾವು ಅಂತಂದರೆ, ಮೊದಲನೆಯದಾಗಿ ಬ್ಯಾಂಕುಗಳಲ್ಲಿ ನಗದು ಹಣದ ಪ್ರಮಾಣ, ಅಮೌಂಟ್ ಆಫ್ ಕ್ಯಾಶ್ ವಿತ್ ಬ್ಯಾಂಕ್ಸ್ ಅಂತೇಳಿ, ಬ್ಯಾಂಕುಗಳಲ್ಲಿ ನಗದು ಹಣದ ಪ್ರಮಾಣ. ಸಾಲ ನೀಡುವುದಕ್ಕೆ ವಾಣಿಜ್ಯ ಬ್ಯಾಂಕುಗಳಿಗೆ ಇತರ ವಿಧಾನಗಳಿಂದ ಹಣ ಲಭ್ಯವಾಗುವುದಾದರೆ ಅಥವಾ ತನ್ನ ಬಳಿ ಇರುವ ಕಡಿಮೆ ನಗದು ಹಣವನ್ನು ಇರಿಸಿಕೊಂಡು ಸಾಲ ನೀಡಲು ಇಚ್ಛಿಸಿದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಯಶಸ್ವಿಯಾಗುವುದಿಲ್ಲ. ಹೆಚ್ಚುವರಿ ನಗದು ಹಣ ದೊರೆತಾಗ ವಾಣಿಜ್ಯ ಬ್ಯಾಂಕುಗಳು ಸಾಲದ ಗಾತ್ರವನ್ನು ವಿಸ್ತರಿಸುತ್ತವೆ ಮತ್ತು ಹಣದ ಕೊರತೆಯಾದಾಗ ಸಾಲದ ಗಾತ್ರವನ್ನು ಕುಗ್ಗಿಸುತ್ತವೆ ಅಂತೇಳಿ. ಈ ಹೆಚ್ಚುವರಿ ನಗದು ಹಣ ದೊರೆತಂಥ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲದ ಗಾತ್ರವನ್ನು ವಿಸ್ತರಿಸುತ್ತವೆ ಮತ್ತು ಹಣದ ಕೊರತೆಯಾದಾಗ ಸಾಲದ ಗಾತ್ರವನ್ನು ಕುಗ್ಗಿಸುತ್ತವೆ ಎಂಬ ಕಲ್ಪನೆಯ ಮೇಲೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ನಡೆಸಲಾಗ್ತದೆ ಅಂತೇಳಿ ವಿದ್ಯಾರ್ಥಿಗಳೇ. ಆದರೆ ಈ ಒಂದು ಕಲ್ಪನೆಯು ಅನೇಕ ವೇಳೆಗಳಲ್ಲಿ ಸುಳ್ಳಾಗಬಹುದು ಅಂತೇಳಿ, ಅದು ಒಂದೇ ರೀತಿಯಾಗಿ ಇರೋದಿಲ್ಲ, ಅದು ಒಂದು ವೇಳೆ ಸುಳ್ಳಾಗಲು ಬಹುದು ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಎರಡನೆಯದು ಕೇಂದ್ರ ಬ್ಯಾಂಕಿನಿಂದ ಸಾಲ, ಲೋನ್ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್ ಅಂತೇಳಿ. ಕೇಂದ್ರ ಬ್ಯಾಂಕಿನಿಂದ ಸಾಲ ಅಂತಕ್ಕಂಥದ್ದು, ನಿರೀಕ್ಷಣೆಗಳು ಆಶಾದಾಯಕವಾಗಿದ್ದಾಗ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರುವ ಹುಂಡಿಗಳನ್ನು ಮರುವಟ್ಟಾಯಿಸುವ ಮೂಲಕ ಅಥವಾ ವಿನಿಯೋಜಕಗಳ ಆಧಾರದ ಮೇಲೆ ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆದು ತಮ್ಮ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಆಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತಕ್ಕಂಥದ್ದು ನಿಷ್ಪ್ರಯೋಜನವಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ಒಂದು ನಿರೀಕ್ಷಣೆಗಳಿಗೂ ಆಶಾದಾಯಕವಾಗಿದ್ದಂತಹ ಒಂದು ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರುವ ಹುಂಡಿಗಳನ್ನು ಮರುವುಟ್ಟಾಯಿಸುವ ಮೂಲಕ ಅಥವಾ ವಿನಿಯೋಜಕಗಳ ಆಧಾರದ ಮೇಲೆ ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆದು ತಮ್ಮ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಆಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತಕ್ಕಂಥದ್ದು ನಿಷ್ಪ್ರಯೋಜಕವಾಗ್ತದೆ ಅಂತೇಳಿ. ತದನಂತರ ಮೂರನೇದು ಮುಗ್ಗಟ್ಟಿನ ಅವಧಿಯಲ್ಲಿ ವಿಫಲತೆ ಅಂತಕ್ಕಂಥದ್ದು. ಮುಗ್ಗಟ್ಟಿನ ಅವಧಿಯಲ್ಲಿ ವಿಫಲತೆ, ಫೇಲ್ಯೂರ್ ಡ್ಯೂರಿಂಗ್ ಡಿಪ್ರೆಷನ್ಸ್ ಅಂತೇಳಿ. ಉದ್ಯೋಗ, ಆದಾಯ ಮತ್ತು ಬೆಲೆಗಳು ಕುಸಿಯುತ್ತಿರುವ ಮುಗ್ಗಟ್ಟಿನ ಅವಧಿಯಲ್ಲಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಯಶಸ್ವಿಯಾಗುವುದು ಕಷ್ಟ ಅಂತೇಳಿ. ಉದ್ಯೋಗ, ಆದಾಯ ಮತ್ತು ಬೆಲೆಗಳು ಕುಸಿಯುತ್ತಿರುವ ಮುಗ್ಗಟ್ಟಿನ ಅವಧಿಯಲ್ಲಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಯಶಸ್ವಿಯಾಗುವುದು ಕಷ್ಟ ಸಾಧ್ಯ. ಏಕೆಂದರೆ ಮುಗ್ಗಟ್ಟಿನ ಸಂದರ್ಭಗಳಲ್ಲಿ ಕೇಂದ್ರ ಬ್ಯಾಂಕು ಮುಕ್ತ ಮಾರುಕಟ್ಟೆಯಲ್ಲಿ ವಿನಿಯೋಜಕಗಳನ್ನು ಕೊಳ್ಳುವುದರ ಮೂಲಕ ವಾಣಿಜ್ಯ ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣ ದೊರೆತರೂ ಸಹ ಹೆಚ್ಚಾಗಿ ಸಾಲ ನೀಡುವಿಕೆಯು ಬ್ಯಾಂಕುಗಳಿಗೆ ಅಪಾಯಕಾರಿಯಾಗಿರ್ತದೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈ ಒಂದು ಮುಗ್ಗಟ್ಟಿನ ಸಂದರ್ಭಗಳಲ್ಲಿ ಕೇಂದ್ರ ಬ್ಯಾಂಕು ಮುಕ್ತ ಮಾರುಕಟ್ಟೆಯಲ್ಲಿ ವಿನಿಯೋಜಕಗಳನ್ನು ಕೊಳ್ಳುವುದರ ಮೂಲಕ ವಾಣಿಜ್ಯ ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣ ದೊರೆತರೂ ಸಹ ಹೆಚ್ಚಾಗಿ ಸಾಲ ನೀಡುವಿಕೆಯು ಬ್ಯಾಂಕುಗಳಿಗೆ ಅಪಾಯಕಾರಿಯಾಗಿರುತ್ತದೆ. ಆದ್ದರಿಂದ ಅವು ಸಾಲದ ವಿಸ್ತರಣೆಯನ್ನು ನಿಲ್ಲಿಸಿ ಅಧಿಕ ಪ್ರಮಾಣದ ನಗದು ಹಣವನ್ನು ತಮ್ಮ ಬಳಿ ಇರಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಮುಗ್ಗಟ್ಟಿನ ಸಂದರ್ಭಗಳಲ್ಲಿ ಉದ್ಯಮಿಗಳೂ ಕೂಡ ಸಾಲವನ್ನು ಪಡೆಯುವುದಕ್ಕೆ ಆಸಕ್ತರಾಗಿರುವುದಿಲ್ಲ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಹಾಗಾಗಿ ಈ ಒಂದು ಮುಗ್ಗಟ್ಟಿನ ಅವಧಿಯಲ್ಲಿ ಇದು ವಿಫಲತೆಯನ್ನು ಹೊಂದುತ್ತೆ ಅಂತಕ್ಕಂಥದ್ದು, ಯಾವುದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು ಸಾಲದ ಸಾಧನಗಳ ಕೊರತೆ ಅಂತಕ್ಕಂಥದ್ದು. ಸಾಲದ ಸಾಧನಗಳ ಕೊರತೆ ಅಂತಕ್ಕಂಥದ್ದು, ಸ್ಕೇರ್ಸಿಟಿ ಆಫ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ. ಈ ಒಂದು ಮುಕ್ತ ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ಕೊಳ್ಳುವ ಸಾಲದ ಸಾಧನಗಳ ಕೊರತೆ ಸಂಭವಿಸಬಹುದು ಅಂತಕ್ಕಂಥದ್ದು. ಮುಕ್ತ ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ಕೊಳ್ಳುವ ಸಾಲದ ಸಾಧನಗಳ ಕೊರತೆ ಸಂಭವಿಸಬಹುದು. ಹಣದುಬ್ಬರದ ನಿಯಂತ್ರಣಕ್ಕಾಗಿ ಕೇಂದ್ರ ಬ್ಯಾಂಕು ಸಾಲದ ಸಾಧನಗಳನ್ನು ಮಾರುವಾಗ ಕಡಿಮೆ ಬೆಲೆಗೆ ಮಾರಬೇಕಾಗಿ ನಷ್ಟ ಅನುಭವಿಸಬೇಕಾಗಬಹುದು. ಅಥವಾ ಕುಗ್ಗು ಪ್ರಸರಣ ನಿವಾರಣೆಗೆ ಸಾಲದ ಸಾಧನಗಳನ್ನು ಕೊಳ್ಳುವಾಗ ಮಿತಿಮೀರಿದ ಬೆಲೆಯನ್ನು ನೀಡಬೇಕಾಗಬಹುದು. ಅನಭಿವೃದ್ಧಿ ಹಣದ ಮಾರುಕಟ್ಟೆಗಳಲ್ಲಿ ಇವು ಸಾಮಾನ್ಯವಾಗಿ ಕಂಡುಬರುವ ಸಂಗತಿಗಳು. ಇವುಗಳ ಪರಿಣಾಮದಿಂದ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಧ್ಯೇಯ ಒಂದು ನಿಷ್ಠ ಕಾರ್ಯಾಚರಣೆಗೆ ಅಡ್ಡಿಯಾಗ್ತದೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಒಂದು ಮುಕ್ತ ಮಾರುಕಟ್ಟೆಯಲ್ಲಿ ಈ ಒಂದು ಮಾರುವ ಮತ್ತು ಕೊಳ್ಳುವ ಸಾಲದ ಸಾಧನಗಳ ಕೊರತೆ ಅಂತಕ್ಕಂಥದ್ದು ಸಂಭವಿಸಬಹುದಾಗಿದೆ. ಹಣದುಬ್ಬರದ ನಿಯಂತ್ರಣಕ್ಕಾಗಿ ಕೇಂದ್ರ ಬ್ಯಾಂಕು ಆ ಸಾಲದ ಸಾಧನಗಳನ್ನು ಮಾರತಕ್ಕಂತಹ ಸಂದರ್ಭದಲ್ಲಿ ಆ ಮಾರುವಾಗ ಕಡಿಮೆ ಬೆಲೆಗೆ ಮಾರಬೇಕಾಗಿ ನಷ್ಟ ಅನುಭವಿಸಬೇಕಾಗಬಹುದು. ಅಥವಾ ಕುಗ್ಗು ಪ್ರಸರಣ ನಿವಾರಣೆಗೆ ಸಾಲದ ಸಾಧನಗಳನ್ನು ಕೊಳ್ಳುವಾಗ ಮಿತಿಮೀರಿದ ಬೆಲೆಯನ್ನು ನೀಡಬೇಕಾಗಬಹುದು. ಅನಭಿವೃದ್ಧ ಹಣದ ಮಾರುಕಟ್ಟೆಗಳಲ್ಲಿ ಇವು ಸಾಮಾನ್ಯವಾಗಿ ಕಂಡುಬರುವ ಸಂಗತಿಗಳು. ಇವುಗಳ ಪರಿಣಾಮದಿಂದ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯ ಧ್ಯೇಯ ನಿಷ್ಠ ಕಾರ್ಯಾಚರಣೆಗೆ ಅಡ್ಡಿಯುಂಟಾಗ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಐದನೇದು, ಅಧಿಕ ಬ್ಯಾಂಕು ದರ, ಹೈ ಬ್ಯಾಂಕ್ ರೇಟ್ ಅಂತೇಳಿ. ಅಧಿಕ ಬ್ಯಾಂಕು ದರ, ಬ್ಯಾಂಕು ದರವು ಹೆಚ್ಚಿಗೆ ಇದ್ದಾಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣವು ಯಶಸ್ವಿಯಾಗ್ತದೆ. ಬ್ಯಾಂಕು ದರವು ಹೆಚ್ಚಿಗೆ ಇದ್ದಾಗ ಮಾತ್ರ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯು ಯಶಸ್ವಿಯಾಗ್ತದೆ. ಇಲ್ಲದಿದ್ದರೆ ವಾಣಿಜ್ಯ ಬ್ಯಾಂಕುಗಳು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸಿದ ಸಾಲ ಪತ್ರಗಳನ್ನು ಕೇಂದ್ರ ಬ್ಯಾಂಕಿನಲ್ಲಿ ಆಧಾರವಾಗಿಟ್ಟು ಸಾಲವನ್ನು ಪಡೆಯಲು ಅವಕಾಶ ಲಭಿಸುತ್ತದೆ ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಬ್ಯಾಂಕು ದರವು ಹೆಚ್ಚಿಗೆ ಇದ್ದಾಗ ಮಾತ್ರ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯು ಯಶಸ್ವಿಯಾಗ್ತದೆ. ಇಲ್ಲದಿದ್ದರೆ ವಾಣಿಜ್ಯ ಬ್ಯಾಂಕುಗಳು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸಿದ ಸಾಲ ಪತ್ರಗಳನ್ನು ಕೇಂದ್ರ ಬ್ಯಾಂಕಿನಲ್ಲಿ ಆಧಾರವಾಗಿಟ್ಟು ಸಾಲವನ್ನು ಪಡೆಯಲು ಅವಕಾಶ ಲಭಿಸುತ್ತದೆ. ಈ ಮೂಲಕ ಅವು ತಮ್ಮ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಂಡು ಸಾಲ ನೀಡಿಕೆಯನ್ನು ಅಧಿಕಗೊಳಿಸಬಹುದು. ತದನಂತರ ಆರನೇದು, ಸಾಲದ ಹಣದ ಚಲಾವಣೆಯ ವೇಗ, ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಕ್ರೆಡಿಟ್ ಮನಿ ಅಂತೇಳಿ. ಸಾಲದ ಹಣದ ಚಲಾವಣೆಯ ವೇಗ, ಬ್ಯಾಂಕುಗಳ ಸಾಲದ ಹಣದ ಚಲಾವಣೆಯ ವೇಗವು ಸ್ಥಿರವಾಗಿದ್ದಾಗ ಅಥವಾ ಕಡಿಮೆ ಇದ್ದಾಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಫಲಪ್ರದವಾಗುತ್ತವೆ. ಆದರೆ ಉದ್ಯಮ ಮತ್ತು ವ್ಯವಹಾರಗಳಲ್ಲಿ ಸಮೃದ್ಧಿ ಇರುವಾಗ ಬ್ಯಾಂಕುಗಳ ಸಾಲದ ಹಣದ ಚಲಾವಣೆಯ ವೇಗವು ಅಧಿಕವಾಗಿರುವುದರಿಂದ ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು ನಿರೀಕ್ಷಿತ ಫಲ ಅಂತಕ್ಕಂಥದ್ದು ನೀಡುವುದಿಲ್ಲ. ಈ ಅಭಿವೃದ್ಧಿ ಹೊಂದಿದ ಹಣದ ಮಾರುಕಟ್ಟೆಗಳಲ್ಲಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಬಹಳ ಯಶಸ್ವಿಯಾಗಿ ಕೆಲಸವನ್ನು ಮಾಡುತ್ತವೆ. ಆದರೆ ಅನಭಿವೃದ್ಧಿ ಹಣದ ಮಾರುಕಟ್ಟೆಗಳಲ್ಲಿ ಅವುಗಳ ಪರಿಣಾಮಕತೆ ಬಹಳ ಮಿತವಾಗಿದೆ. ಆದ್ದರಿಂದ ಅನಭಿವೃದ್ಧಿ ದೇಶಗಳಲ್ಲಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಪ್ರತ್ಯೇಕವಾಗಿ ಬಳಸುವ ಬದಲು ಅವುಗಳನ್ನು ಬ್ಯಾಂಕು ದರದ ನೀತಿಗೆ ಸಹಾಯಕವಾಗಿ ಬಳಸಲಾಗುತ್ತದೆ. ಆ ಮೂಲಕ ಹಣ ಸಂಬಂಧಿ ನೀತಿಯು ಹೆಚ್ಚು ಪರಿಣಾಮಕಾರಿಯಾಗುವಂತೆ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇದಿಷ್ಟು ಕೂಡ ಈ ಒಂದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯ ಮಿತಿಗಳು ಅಂತಕ್ಕಂಥದ್ದು. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ವ್ಯತ್ಯಾಸಾತ್ಮಕ ನಗದು ಮೀಸಲು ಅನುಪಾತ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ಮಹೇಶ್ ಸಿವಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್. ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ಜ್ಯೋತಿ ಸಿ.